mama vacham imam prasuktam sanjeevayatya khila shakti tharasvathamna anyamstya hasta charana shravanatva gadin sanan namo bhagavate krishnaya jayati harira chintyaha sarva devaika vandyaha paramaguru rabhishtha vaktita sajjananam nikhila gunaganarno nitya nirmukta doshaha sarasi janayano sau sripatir manado naha yasmad brahmendra rudradi devatanam sriyo picha danaskurtihi sadat asmai haraye gurave namaha vyasaya bhavanashaya shrishaya gunarashaye hridyaya shuddha vidyaya madhvaya cha namo namaha vasatu shrimad ananda tirthendurno hridambare yadvachaschandrika swanta santapam nikrantati vanite karavanyamba charanau hriti sarvada madhvakya saranirbhuyat srimad acharya bhavada haraya bhajaka anishta haraya puravairine bhavaya bhavate bhuyat shivaya sirasa namaha उमेशाद्या सुरावोहं गीडे चेतोभिमानिनः यूयं सर्वे प्रकुरुता मनोमे मध्वभावदम् श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु दासार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् पृथ्वीमंडल मध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुं मम श्रीगुरुभ्यो नमः हरिः ओम् जन्माद्यश्च यतो अन्वयाजितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि सृष्टिस्थित्यप्ययेहानीतिर्षितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्तास्तमस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः ಚಿಂತೆಯೆ ತಮ್ಮ ಹಾಂತಂ ಪರಮಪವಿತ್ರವಾದಂತಹ ಶ್ರೀಮದ್ಭಾಗವತ ಮಹಾಪುರಾಣವನ್ನು ಇವತ್ತಿನಿಂದ ಹುಣ್ಣಿಮೆಯವರೆಗೆ ಪ್ರವಚನ ಮಾಡತಕ್ಕಂಥ ಒಂದು ಸುಯೋಗ ಭಗವಂತ ಕಲ್ಪಿಸಿದ್ದಾನೆ. ವಿದ್ಯಾಪೀಠದಂತಹ ಪವಿತ್ರವಾದ ಸ್ಥಳದಲ್ಲಿ ಪರಮಪೂಜ್ಯರಾದಂತಹ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಉದ್ಘಾಟನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಇದು ಕೃಷ್ಣನ ಕಥೆ. ಕೃಷ್ಣನ ಕಥೆಯನ್ನ ಕೃಷ್ಣನ ಆರಾಧನೆ ಮಾಡತಕ್ಕಂಥ ಪರಮಪೂಜ್ಯ ಶ್ರೀಪಾದಂಗಳವರೇ ಉದ್ಘಾಟನೆ ಮಾಡಿದ್ದು ಒಂದು ದೊಡ್ಡ ಸುಯೋಗ. ಶ್ರೀಮದ್ ಭಾಗವತ ಮಹಾಪುರಾಣ ಅಂತ ಹೇಳಿದರೆ ಅದು ವಿಶ್ವಮಾನ್ಯವಾಗಿರತಕ್ಕಂಥ ಗ್ರಂಥ. ಶ್ರೀಮದ್ ಆಚಾರ್ಯರು ಅದರ ಹಿರಿಮೆಯನ್ನ ಅತ್ಯಂತ ಅಪೂರ್ವ ರೀತಿಯಲ್ಲಿ ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ನಮ್ಮ ಇಡೀ ಶಾಸ್ತ್ರ ಪ್ರಪಂಚ ಭಗವಂತನ ಗುಣಗಾನಕ್ಕೋಸ್ಕರ ಹೊರಟಿದೆ. ವಿಷ್ಣು ಭಕ್ತಿ ವಿಧಾನಾರ್ಥಂ ಸರ್ವಂ ಶಾಸ್ತ್ರಂ ಪ್ರವರ್ತತೆ. ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸಲಿಕ್ಕೋಸ್ಕರವಾಗಿಯೇ ಸಮಸ್ತ ಶಾಸ್ತ್ರಗಳ ಪ್ರವೃತ್ತಿ. ಶಾಸ್ತ್ರದ ಹೊರತು ಭಗವಂತನ ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಓಂ ಶಾಸ್ತ್ರಯೋನಿತ್ವಾತ್ವ ಭಗವಂತನ ಅನುಗ್ರಹದಿಂದ ನಾವಿವತ್ತು ಮೋಕ್ಷವನ್ನು ಕಾಣದು. ಅಂಥ ಭಗವಂತನ ಅನುಗ್ರಹಕ್ಕೆ ಅವನ ಪರಿಜ್ಞಾನ ನಮಗೆ ಬೇಕು. ಅಂಥ ಪರಿಜ್ಞಾನಕ್ಕೆ ಸಾಧನವಾದಂತಹ ಜ್ಞಾನ ಈ ನಮಗೆ ಬೇಕಿದೆ. ಅದನ್ನು ಕೊಡತಕ್ಕಂಥದ್ದು ಶಾಸ್ತ್ರವಾದ್ದರಿಂದ ಶಾಸ್ತ್ರ ಪ್ರಪಂಚದ ಮಹತ್ವ ಅತ್ಯಂತ ವಿಶಿಷ್ಟ. ಅಂಥ ಶಾಸ್ತ್ರಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅನ್ನೋ ನಾಲ್ಕು ವೇದಗಳು, ಮಹಾಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ ಅಂತಕ್ಕಂಥ ಮೂರು ಇತಿಹಾಸಗಳು, ಈ ಸಪ್ತ ಮಹಾಶಾಸ್ತ್ರಗಳು, ಸಪ್ತ ಸದಾಗಮಗಳು ಇತ್ಯುಕ್ತ ಹೆಸರು. ಅನಂತರ ಯಚ್ಚಾನುಕೂಲಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತಂ. ಈ ಸಪ್ತ ಮಹಾಶಾಸ್ತ್ರಗಳಿಗೆ ಅನುಗುಣವಾಗಿ ಏನೆಲ್ಲ ಒಂದು ಶಬ್ದ ರಾಶಿ ಇದೆ ಅದೆಲ್ಲ ಪ್ರಮಾಣ ಅಂತ ಹೇಳಿ ಅದೆಲ್ಲವೂ ಶಾಸ್ತ್ರವೇ ಸದಾಗಮವೇ ಅಂತ ಶ್ರೀಮದ್ ಆಚಾರ್ಯರು ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಶ್ರೀಮದ್ ಭಾಗವತದ ಸ್ಥಾನ ಈ ಸಪ್ತ ಸದಾಗಮಗಳಿಗೆ ಅನುಕೂಲವಾದಂತಹ ಗ್ರಂಥಗಳು ಅಂತ ಹೇಳಿದರಲ್ಲ, ಅದರಲ್ಲಿ ಭಾಗವತದ ಸ್ಥಾನ ಬರುತ್ತೆ. ಅಷ್ಟಾದಶ ಮಹಾಪುರಾಣಗಳು, ಅಷ್ಟಾದಶ ಉಪಪುರಾಣಗಳು, ಅನೇಕ ಶ್ರುತಿಗಳು, ಪ್ರಮಾಣಾನ್ಯೇವ ಮನ್ವಾದ್ಯಾಹ ಸ್ಮೃತಯೋಪಿ ಅನುಕೂಲತಃ, ಆಚಾರ್ಯರ ಮಾತು ಎಲ್ಲ ಒಟ್ಟು ಯಾವುದೇ ಶಬ್ದ ರಾಶಿ ಈ ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುತ್ತೋ ಅದೆಲ್ಲ ನಮಗೆ ಶಾಸ್ತ್ರವಾಗಿ ಮಾನ್ಯ. ಶ್ರೀಮದ್ ಭಾಗವತ ಮಹಾಪುರಾಣ ಎಷ್ಟು ವಿಶಿಷ್ಟವಾದ ಶಾಸ್ತ್ರ ಅಂದರೆ ಬರೋದು ಪುರಾಣ ಪ್ರಪಂಚದೊಳಗೆ, ಆದರೆ ಅದರ ಮಹತ್ವ ಮಾತ್ರ ಅತ್ಯಂತ ವಿಲಕ್ಷಣ. ಆ ಭಾಗವತದ ಶ್ರವಣ ಮನನಾದಿಗಳು ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಹುಟ್ಟಿಸಿ, ಭಗವಂತ ಬರೆದ ಗ್ರಂಥ ಭಾಗವತ. ಈ ಅರ್ಥದಲ್ಲಿ ಎಲ್ಲಾ ಪುರಾಣಗಳು, ಮಹಾಭಾರತ ಎಲ್ಲವೂ ಭಾಗವತಗಳೇ. ಆದರೆ ಭಾಗವತದ ಮತ್ತೊಂದು ವಿಶೇಷ ಅಂದರೆ ಭಗವಂತನಿಂದ ಭಗವಂತನ ಬಗ್ಗೆ ವಿಶೇಷವಾಗಿ ಒಂದು ಜ್ಞಾನವನ್ನ ಕೊಳ್ಳಿಕೋಸರ ರಚಿತವಾದಂಥ ಗ್ರಂಥ. ಭಗವಂತನೇ ತನ್ನ ಬಗ್ಗೆ ತಾನು ಹೇಳಿಕೊಂಡಂತಹ ಒಂದು ವಿಶೇಷ ಮಹಿಮೆ. ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡಿದವರಿಗೆ ಭಗವಂತನ ಬಗ್ಗೆ ಏನೆಲ್ಲಾ ಪ್ರಶ್ನೆಗಳು ಬರುತ್ತೆ ಅದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಅದರಲ್ಲಿ. ಭಗವಂತ ಅಂದರೆ ಯಾರು, ಭಗವಂತನ ವಿಚಿತ್ರ ಮಹಾತ್ಮ್ಯ ಎಂಥದ್ದು, ಅವನಿಂದ ನಮಗೇನಾಗತ್ತೆ, ನಾವು ಅವನನ್ನು ಹೇಗೆ ಆರಾಧನೆ ಮಾಡಬೇಕು, ಹಾಗೆ ಆರಾಧನೆ ಮಾಡಿದ ಮಹಾನುಭಾವರು ಯಾರ್ಯಾರಿದ್ದಾರೆ ಅಂತ, ಆರಾಧನೆ ವಿಶಿಷ್ಟವಾಗಿರತಕ್ಕಂಥ ವಿಧಿವಿಧಾನಗಳು ಏನು, ಇವೆಲ್ಲವನ್ನೂ ಕೂಡ ಒಂದೇ ಕಡೆಗೆ ಸಮಗ್ರ ಕಾಣಬೇಕು ಅಂತಿದ್ರೆ ಅದು ಶ್ರೀಮದ್ ಭಾಗವತದಲ್ಲಿ ಮಾತ್ರ ಸಾಧ್ಯ. ಆದ್ರಿಂದಲೇ ಅದಕ್ಕೆ ಅಷ್ಟು ಮಹತ್ವ ಇದೆ. ಇದನ್ನು ಎಲ್ಲ ಕಾಲಕ್ಕೂ ಕೇಳಬೇಕು. ಶ್ರೀಗಳವರು ಹೇಳಿದ ಹಾಗೆ ಶೋಕಾರ್ಥಂ ಶೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ. ಪ್ರತಿನಿತ್ಯ ಇಡೀ ಭಾಗವತ ಆಗದೆ ಹೋದರೆ ಒಂದು ಸ್ಕಂದ, ಒಂದು ಅಧ್ಯಾಯ, ಒಂದು ಶ್ಲೋಕ ಬೇಡ. ಅದು ಅರ್ಧ ಶ್ಲೋಕ ಅಥವಾ ಕಾಲುಭಾಗ ಶ್ಲೋಕವನ್ನಾದರೂ ಕೇಳಲೇಬೇಕು ಅಂತ ವಿಧಿ ಉಂಟು. ಅದರಲ್ಲೂ ಕೆಲವು ಕಾಲದಲ್ಲಿ ಇದಕ್ಕೆ ಇದರ ಶ್ರವಣಕ್ಕೆ ಭಾರಿ ಮಹತ್ವ. ವೈಶಾಖ ಮಾಸ, ಕಾರ್ತೀಕ ಮಾಸ ಮೊದಲಾದವರು ತುಂಬಾ ಮಹತ್ವ. ಭಾದ್ರಪದ ಮಾಸದಲ್ಲಂತೂ ಭಾರಿ ವಿಶೇಷ ಮಹತ್ವ. ಅದಕ್ಕೆ ಕಾರಣವನ್ನು ಪುರಾಣಗಳಲ್ಲಿ ಹೇಳುತ್ತಾರೆ. ಏನು ಪರೀಕ್ಷಿತ್ ರಾಜ ಭಾಗವತವನ್ನು ಶ್ರವಣ ಮಾಡಿ ವೈಕುಂಠಕ್ಕೆ ತೆರಳಿದ ಅಂತ ಹೇಳುತ್ತಾರೆ. ಆ ಪ್ರಸಂಗ ನಡೆದಿದ್ದು ಇದೇ ಕಾಲದಲ್ಲಿ ಅಂತ ಹೇಳಿದ್ದಾರೆ. ಈ ಭಾಗವತ ಪುರುಷ್ಠಪತಿಯ ಪುಣ್ಯವೆ ಏನಿದೆ, ಅವತ್ತೆ ಪರೀಕ್ಷಿತ್ ರಾಜ ಸದ್ಗತಿಗೆ ವೈಕುಂಠಕ್ಕೆ ತೆರಳಿದಂತಹ ಪ್ರಸಂಗ. ಅದಕ್ಕೆ ಈ ಕಾಲದ ಭಾಗವತ ಶ್ರವಣ ಅಂದರೆ ವಿಶೇಷ ಪರ್ವಕಾಲದ ಭಾಗವತ ಶ್ರವಣ ಇದು. ಅದರ ದಿವ್ಯ ಸ್ಮಾರಕವಾಗಿರತಕ್ಕಂಥ ಒಂದು ಶ್ರವಣ. ಆ ದೃಷ್ಟಿಯಿಂದ ಇದು ಭಾಗವತ ಪುರಾಣದ ಶ್ರವಣ ಇವತ್ತು ಅನೇಕ ಕಡೆಗೆ ನಡೀತಾ ಇದೆ. ಅದರಲ್ಲೂ ಕೂಡ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ, ಉತ್ತರ ಭಾರತದಲ್ಲಿ ಎಷ್ಟು ವೈಭವದಿಂದ ಮಾಡ್ತಾರೆ ಅಂತ ಕೇಳಿದರೆ ಅದು ರಾಷ್ಟ್ರೀಯ ಉತ್ಸವವನ್ನಾಗಿ ಆಚರಣೆ ಮಾಡ್ತಾರೆ. ಆ ಮಟ್ಟದ್ದು ಭಾಗವತ ಪುರಾಣದ ಶ್ರವಣ. ಅಲ್ಲಿ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ, ಹೇಳ್ತಾರೆ ಒಂದು ಭಾಗವತ ಪುರಾಣದ ಏರ್ಪಾಟು ಅಂತ ಕೇಳಿದರೆ ಒಂದು 25 ಲಕ್ಷದಿಂದ 50 ಲಕ್ಷದವರೆಗೆ ಖರ್ಚು ಮಾಡ್ತಾರೆ. ಇದು ಆಶ್ಚರ್ಯ. ಬಹುಶಃ ಯಾವುದೇ ವಿವಾಹ ಯಾವ ಉತ್ಸವಕ್ಕೂ ಅಷ್ಟು ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಊರಿನ ಎಲ್ಲಾ ಜನಗಳು ನರ್ತನ ಮಾಡಿಕೊಂಡು ಭಾಗವತವನ್ನು ಸ್ವಾಗತ ಮಾಡ್ತಾರೆ. ನರ್ತನ ಮಾಡಿಕೊಂಡು ಶ್ರೀಮಂತರು ಯಾವುದಿಲ್ಲ, ಕುಣಿತ ತಲೆ ಮೇಲೆ ಭಾಗವತವನ್ನು ಇಟ್ಟುಕೊಂಡು ಓಡಾಡ್ತಾರೆ. ಭಾಗವತ ಶ್ರವಣ ಮಾಡುವವರಿಗೆಲ್ಲ ಅಷ್ಟು ವಿಶೇಷವಾದ ಸತ್ಕಾರವನ್ನು ಮಾಡ್ತಾರೆ. ಒಂದು ಕಡೆಗೆ 50-60 ಸಾವಿರ ಜನಗಳಿಗಿಂತ ಜಾಸ್ತಿ ಕೊಡ್ತಕ್ಕಂತಹ ಸಭಾಭವನ ನಿರ್ಮಾಣ ಮಾಡಿಸ್ತಾರೆ. ತಮಾಷೆ ಅಂದ್ರೆ ಇದ್ಯಾರು, ಇವರು ತತ್ವ ತಿಳ್ಕೊಳ್ಳೋಕೆ ತತ್ವ ತಿಳ್ಕೊಂಡು ಮಾಡೋ ಕೆಲಸಗಳಲ್ಲ ಇವೆಲ್ಲ. ಭಾಗವತದ ಮೇಲ್ನೋಟದ ಅರ್ಥವನ್ನು ಕೇಳಿಯೇ ಅಷ್ಟು ತನ್ಮಯರಾದ ಜನಗಳಿವರೆಲ್ಲ ಕೂಡ. ಆದರೆ ಇವತ್ತು ವೈಷ್ಣವರ ಭಾಗ್ಯ ಆದರೆ ನಮ್ಮ ಭಾಗ್ಯ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ಭಾಗವತವನ್ನು ಉಪದೇಶವನ್ನು ಮಾಡಿದರೆ ಅದಕ್ಕೆ ಭಗವತ್ಪಾದರು ತಾತ್ಪರ್ಯವನ್ನು ಬರೆದಿದ್ದಾರೆ. ಭಗವತ್ಪಾದರ ತಾತ್ಪರ್ಯ ನಿರ್ಣಯದ ಸಮೇತ ಭಾಗವತ ಕೇಳತಕ್ಕಂಥ ಯೋಗ ಅಂದರೆ ವೈಷ್ಣವರ ಹೊರತು ಬೇರೆ ಯಾರಿಗೂ ಇಲ್ಲ ಅಂತ ಶ್ರೇಷ್ಠವಾದಂತಹ ಕಾರ್ಯ ನಮಗೆ ಆಚಾರ್ಯ ಅನುಗ್ರಹದಿಂದ ನಡೀತಾ ಇದೆ. ಇಂತಹ ಭಾಗವತ ಪುರಾಣವನ್ನ ಶ್ರವಣ ಮಾಡಲಿಕ್ಕೆ ಅಂತ ಹೊರಟ್ರೆ ವಿಶ್ವ ದಾಖಲೆಯ ಶ್ರವಣ ಮಾಡಿಸಿದ ಹಿರಿಮೆ ಶುಕಾಚಾರ್ಯರು. ಸಪ್ತಾಹದಲ್ಲಿ ಭಾಗವತವನ್ನು ಹೇಳಿದವರು. ಆದರೆ ನಮಗೆ 2 ಸಪ್ತಾಹ ಅವಕಾಶ ಇದೆ ಹೆಸರಿಗೆ, ಯಾಕಂದ್ರೆ 15 ದಿವಸ ಹೆಚ್ಚು ಕಡಿಮೆ. ಆದರೆ ಪುರುಷ್ಠಪ ಏನವತ್ತು ಶುಕಾಚಾರ್ಯರು ಹೇಳಿದರು ಅದು ಎಂಥ ದಾಖಲೆ ಅಂತ ಕೇಳಿದರೆ ಸತತ ಒಂದು ಕ್ಷಣ ಬಿಡುವಿಲ್ಲ. ದಿವಸದ 24 ತಾಸುಗಳು ಭಾಗವತವೇ. ಅಂಥ 7 ದಿವಸದ ಭಾಗವತ ಅದು ನಡೆದಿತ್ತು. ಪ್ರಾಯ ವಿಶ್ವದ ಇತಿಹಾಸದಲ್ಲಿ ದಾಖಲೆಯ ಒಂದು ಸಪ್ತಾಹ ಅಂದರೆ ಭಾಗವತ ಸಪ್ತಾಹ. ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ ಮಾಡಿದ ಸಪ್ತಾಹ, ಅದರ ಸ್ಮಾರಕವಾಗಿ ಎಲ್ಲ ಸಪ್ತಾಹಗಳು ಬರತಕ್ಕಂಥದ್ದು. ಈ ಪುರುಷ್ಠಪತಿಯ ಕಾಲಕ್ಕೆ ನಾವು 14 ದಿವಸದಲ್ಲಿ ಭಾಗವತ ಕೇಳೋದು ಅಂತ ಕೇಳಿದರೆ ಭಾಗವತದ ತೀರ ಸ್ಥೂಲ ದರ್ಶನ ಮಾತ್ರ ಸಾಧ್ಯ. ಆದ್ದರಿಂದ 18,000 ಗ್ರಂಥಗಳ ಕೃತಿ ಇದು, 12 ಸ್ಕಂಧಗಳ ವ್ಯಾಪ್ತಿ. ದಶಮಸ್ಕಂದ ಅಂತಲೂ ಎರಡು ಸ್ಕಂದಗಳ ವ್ಯಾಪ್ತಿ, ಪೂರ್ವಾರ್ಧ ಉತ್ತರಾರ್ಧ ಅಂತೇಳಿ. ಅಂದರೆ ದಿವಸಕ್ಕೆ ಸರಾಸರಿ ಒಂದು ಸ್ಕಂದದ ವೇಗದಲ್ಲಿ ನಾವು ಹೋಗಬೇಕು. ಆ ಅರ್ಥ ದಿವಸಕ್ಕೆ ಸಾವಿರ ಶ್ಲೋಕಗಳಿಂದ ಹೆಚ್ಚಿನ ತಾತ್ಪರ್ಯವನ್ನು ನಾವು ಸಂಗ್ರಹಿಸಬೇಕು. ಮತ್ತೆ ಇದರ ಪ್ರಯೋಜನ ಉಂಟಾ ಅಂತ ಕೇಳಿದರೆ, ಮೊದಲೇ ಹೇಳಿದ್ದಾರೆ ಶೋಕಾರ್ಥಂ ಶೋಕಪಾದಂ ಅಂತ ಹೇಳಿದ್ರೆ ಪ್ರಯೋಜನ ಇದ್ದೇ ಇದೆ. ನಾವು ಪರ್ವಕಾಲದಲ್ಲಿ ಹಾಕ್ತಕ್ಕಂಥ ಒಂದು ಮುಳುಗು ಸಹ ಅನೇಕ ರೀತಿಯ ಫಲ ಕೊಡೋದ್ರಿಂದ ಈ ಭಾಗವತದ ಈ ಶ್ರವಣಕ್ಕೆ ನಾವು ವಿಶೇಷವಾದಂತಹ ರೀತಿಯಲ್ಲಿ ಅಣಿಯಾಗಬೇಕಾಗಿದೆ. ಭಾಗವತದ ಮೊದಲ ಶ್ಲೋಕ, ಜನ್ಮಾದ್ಯಶ್ಚಯತೋ ಅನ್ವಯಾದಿತರತಶ್ಚ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿ ಕವಯೇ ಮುಹ್ಯಂತಿಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾರಿರಸ್ತ ಕುಹಕಂ ಸತ್ಯಂ ಪರಂ ಹೀಮಹಿ. ಇಡೀ ಒಂದು ಶಾಸ್ತ್ರದ ಸಾರ, ಭಾಗವತದ ಸಾರ ಎಲ್ಲ ಆರಂಭದ ಶ್ಲೋಕದಲ್ಲೇ ತುಂಬಿ ಹೋಗಿಬಿಟ್ಟಿದೆ. ಅನೇಕರು ಒಂದು ಸವಾಲನ್ನಾಗಿ ಸ್ವೀಕಾರ ಮಾಡಬಹುದು, ಭಾಗವತ ಕೂಡ ಸಪ್ತಾಹವನ್ನು ಕೇಳೋದು ಅಂತ ಕೇಳಿದರೆ ಬಹುಶಃ ಇಷ್ಟು ಅಲ್ಪಾವಧಿಯೊಳಗೆ ಒಬ್ಬ ವ್ಯಕ್ತಿಯನ್ನು ಪರಿವರ್ತನೆ ಮಾಡತಕ್ಕಂಥ ಮತ್ತೊಂದು ಕೃತಿಯ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪರಮ ನಾಸ್ತಿಕನನ್ನ ಕೂಡಿಸಿ ಭಾಗವತ ಕೇಳೋದಕ್ಕೆ ಅವನು ಮಧ್ಯೆ ಮಾತಾಡಬಾರದು, ಹೇಳಿ ಸುಮ್ಮನೆ ಕೇಳಬೇಕಷ್ಟೇ. ಅವನು ಭಾಗವತನ ಬೈಲಕ್ಕೆ ಎತ್ತಬೇಕಾದರೂ ಕೂಡಲಿ, ಆದರೆ ಏಳು ದಿವಸ ಕೇಳಿ ಬೂಸ ಹೊತ್ತಿಗೆ ಅವನು ಎಷ್ಟು ಬದಲಾಗಿರ್ತಾನೆ ಅಂದರೆ ಅವನು ಆಸ್ತಿಕ ಶಿರೋಮಣಿಯಾಗಿಬಿಡ್ತಾನೆ. ಅದು ಪರಮ ನಾಸ್ತಿಕ್ಯದಿಂದ ಪರಮ ಆಸ್ತಿಕ್ಯಕ್ಕೆ ಬದಲು ಮಾಡತಕ್ಕಂಥ ಮಂತ್ರದಂಡ ಶ್ರೀಮದ್ ಭಾಗವತ ಅನ್ನೋದನ್ನು ಗುರುತಿಸಬೇಕು. ಇಂಥ ಅನುಭವ ಸಾಕಷ್ಟು ನೂರಾರು ಕಡೆ ಇಂಥ ಅನುಭವವನ್ನು ನಾವು ಕಾಣ್ತೇವೆ. ಆದರೆ ಇನ್ನೊಂದು ವಿಶೇಷ, ಭಾಗವತ ಏಳು ದಿವಸವನ್ನು ಕೇಳಿ ಸಪ್ತಾಹವನ್ನು ಕೇಳಿ ಅವನು ಪರಿವರ್ತನೆ ಆಗದೆ ಹೋದರೆ ಜನ್ಮದಲ್ಲಿ ಎಂದೂ ಮತ್ತೆ ಪರಿವರ್ತನೆ ಆಗೋದಿಲ್ಲ, ಅವನು ನಿಜವಾಗಲೂ ನಾಸ್ತಿಕ ಅಂತ ಕನ್ಫರ್ಮ್ ಆಗುತ್ತೆ ಅಂತ. ಆದರೆ ಇವತ್ತು ಏಳು ದಿವಸ ಸರಿಯಾಗಿ ಕೇಳಿದವರು ಪ್ರಾಯ ನನ್ನ ಅನುಭವದಲ್ಲಿ ಒಬ್ಬರು ಕೂಡ ಭಾಗವತನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಸಿಕ್ಕೋದೇ ಇಲ್ಲ. ಪರಮನಾಸ್ತಿಕರು ವಿಶ್ವಖ್ಯಾತ ನಾಸ್ತಿಕರು ಪರಿವರ್ತನೆ ಆಗಿದ್ದಾರೆ, ಇದು ಆಶ್ಚರ್ಯ. ವಿಶ್ವಖ್ಯಾತ ನಾಸ್ತಿಕರು ಮತ್ತೆ ಸಾಮಾನ್ಯರಲ್ಲ. ಅಷ್ಟರ ಮಟ್ಟಿಗೆ ಭಾಗವತದ ಒಂದು ಕಾರ್ಯ ಇದೆ. ಇವತ್ತು ಎಷ್ಟೋ ಸರ್ಕಾರದ ಕಾರ್ಯಕ್ರಮ ಸಪ್ತಾಹಗಳು ಸಹ ನಡೆಸ್ತಾನೆ ಇರ್ತಾರೆ, ಆ ಶಿಬಿರ ಸಪ್ತಾಹ ಶಿಬಿರ ಅಂತ ಹೇಳಿಬಿಟ್ಟು. ಅದೆಲ್ಲ ಒಂದು ಸಪ್ತಾಹಗಳ ಮೂಲ ಪರಿಕಲ್ಪನೆ ಶ್ರೀಮದ್ ಭಾಗವತ ಸಪ್ತಾಹದ ಪರಿಕಲ್ಪನೆ. ಈ ಸಪ್ತಾಹಗಳಲ್ಲಿ ಯಾವ ಸಾಧನೆ ಕೂಡ ಆಗೋದಿಲ್ಲ, ಭಾಗವತ ಸಪ್ತಾಹದಲ್ಲಿ ಮಾತ್ರ ಇಡೀ ಸಮಾಜದ ವ್ಯಕ್ತಿತ್ವದ ಪರಿವರ್ತನೆಯೇ ಸಾಧ್ಯ ಅಂತ ಅರ್ಥ ಮಾಡಿಕೊಂಡ್ರೆ ಏನು ಮಾಂತ್ರಿಕ ಶಕ್ತಿ ಅದಕ್ಕಿದೆ. ವಿಶ್ವದ ಯಾವ ಕೋರ್ಸು ಕೂಡ ಏಳು ದಿವಸಕ್ಕೆ ಅಕ್ಷರಮಾಲೆ ಬರೋದಿಲ್ಲ, ವರ್ಣಮಾಲೆ ಕಲಿಯಲಿಕ್ಕಾಗೋದಿಲ್ಲ, ಏಳು ದಿವಸಕ್ಕೆ ಸಾಮಾನ್ಯ ಶಬ್ದಗಳ ಪರಿಜ್ಞಾನ ಬರೋದಿಲ್ಲ. ಆದರೆ ಮನುಷ್ಯನ ಮನಸ್ಸೇ ಪರಿವರ್ತನೆ ಆಗುತ್ತೆ ಅಂತ ಕೇಳಿದರೆ ಎಂತ ಇವತ್ತಿಗೆ ಎದ್ದು ಕಾಣತಕ್ಕಂಥ ಪರಮಾಶ್ಚರ್ಯಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೇಗೆ ನಮಗೆ ಕಣ್ಣಿಗೆ ಕಾಣುತ್ತೋ ಹಾಗೆ ಭಾಗವತದ ಮಹಿಮೆ ಇನ್ನೊಂದು ಕಡೆ ಸಾಕ್ಷಿಯಾಗಿ ಉಳಿದಿದೆ. ಇವತ್ತು ಎಷ್ಟೋ ಜನ ಆಸ್ತಿಕರಾಗಿ ಉಳಿದಿದ್ದಾರೆ ಅಂತ ಕೇಳಿದರೆ ಸಮಾಜದಲ್ಲಿ ಅದರ ಬಹುಭಾಗ ಕೀರ್ತಿಸಲ್ಬೇಕಾದ್ದು ಭಾಗವತ ಪುರಾಣಕ್ಕೆ ಅನ್ನೋದನ್ನು ನಾವು ಮರೆಯಬಾರದು. ಅಂಥ ಭಾಗವತದಲ್ಲಿ ಏನು ವಿಷಯ ಬಂದಿದ್ದ ಮೊದಲ ಶ್ಲೋಕದಲ್ಲಿ ಹೇಳ್ತಾ, ಸತ್ಯಂ ಪರಂ ಧೀಮಹಿ ಅಂತ ಭಗವಂತನನ್ನು ನಾವು ಧ್ಯಾನ ಮಾಡೋಣ, ಭಗವಂತನನ್ನ ಧ್ಯಾನ ಮಾಡೋಣ. ಅಥಾತೋ ಬ್ರಹ್ಮ ಜಿಜ್ಞಾಸ ಶಬ್ದದ ಅರ್ಥ, ಯಾವುದನ್ನೂ ಧ್ಯಾನ ಮಾಡಬಲ್ಲ ಮನುಷ್ಯ, ಎಲ್ಲದರ ಸಂಪರ್ಕ ಇರುತ್ತೆ. ಆದರೆ ಧ್ಯಾನ ಧ್ಯೇಯ ವಸ್ತು, ಎದ್ರೆ ಕೂತರೆ ನಿಂತರೆ ಯಾವುದನ್ನ ಸತತ ಚಿಂತಿಸಬೇಕು ಅಂದರೆ ಅದು ಭಗವಂತನೇ ಹೊರತು ಮತ್ತೊಬ್ಬರಲ್ಲ. ಸತ್ಯಂ ಪರಂ ಧೀಮಹಿ, ಆ ಪರಮಾತ್ಮ ಯಾರು ಅಂದರೆ ಜನ್ಮಾದ್ಯಶ ಯತಃ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳೆಲ್ಲ ಯಾರಿಂದ ಆಗ್ತಾ ಇದೆ ಅವನೇ ಪರಮಾತ್ಮ. ಒಂದು ಕೆಲಸ ಮಾಡಿದ್ರೆ ಪರಮಾತ್ಮನಲ್ಲ, ಒಬ್ಬರಿಗೆ ಕೆಲಸ ಮಾಡಿದ ಪರಮಾತ್ಮನಲ್ಲ, ಒಂದು ಕಾಲಕ್ಕೆ ಕೆಲಸ ಮಾಡಿದ ಪರಮಾತ್ಮನಲ್ಲ, ಸರ್ವಕಾಲಕ್ಕೂ ಸರ್ವರಿಗೂ ಸರ್ವ ಕಾರ್ಯಗಳನ್ನು ಯಾರು ಮಾಡ್ತಾರೋ ಅವನೇ ಪರಮಾತ್ಮ. ಆಗ ದೇವರನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಜನ್ಮಾದ್ಯಶ ಯತಃ ಅಶ್ಯ ಅನ್ನೋದಕ್ಕೆ ಆಚಾರ್ಯ ಎಷ್ಟರ್ಥ ಬರೀತಾರೆ, ಅಶ್ಯ ಅಂದ್ರೆ ಯಾವುದೋ ಜಗತ್ತಿಗಲ್ಲ, ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರುತ್ಮಕಶ್ಯ, ಅಶ್ಯ ಶಬ್ದಕ್ಕೆ ಆಚಾರ್ಯ ಬರೆದ ಅರ್ಥ ಅದಕ್ಕೆ. ರಮಾ ಬ್ರಹ್ಮಾದಿ ಸಮೇತವಾದ ಇಡೀ ವಿಶ್ವಕ್ಕೇನೆ ಪರಮಾತ್ಮ ಮಾಡ್ತಾನೆ. ಏನನ್ನ ಮಾಡ್ತಾನೆ? ಜನ್ಮಾದಿಗಳನ್ನ ಮಾಡ್ತಾನೆ. ಜನ್ಮಾದಿಗಳು ಅಂದ್ರೇನು? ಸೃಷ್ಟಿ ಸ್ಥಿತ್ಯಪ್ಯೇಹ ನೀತಿ ಕೃತಿ ಬಂಧ ಮೋಕ್ಷಾಶ್ಚ ಯಸ್ಮಾತ್. ಅಂದ್ರೆ ವಿವರಣೆ ಆಚಾರ ಹೇಗಿದೆ ನೋಡಬೇಕು. ಜನ್ಮಾದಿಗಳ ವಿವರಣೆಗೆ ಸೃಷ್ಟಿ ಸ್ಥಿತ್ಯಪ್ಯಯಾದಿಗೆ ಅಶ್ಯ ಅನ್ನೋದಕ್ಕೆ ಆ ವಿವರಣೆ. ಸೃಷ್ಟಿ ಸ್ಥಿತಿ ಲಯ ನಿಯಮನಾದಿ ಎಲ್ಲವನ್ನು ಕೂಡ ಯಥಾಯೋಗ್ಯವಾಗಿ ಪರಮಾತ್ಮ ಎಲ್ಲರಿಗೂ ಮಾಡ್ತಾನೆ. ಇದು ಪರಮಾತ್ಮನ ಹಿರಿಮೆ. ಈ ಕಲ್ಪನೆ ಬಂತು ಅಂದ್ರೆ ನಾವು ದೇವರನ್ನ ಪ್ರತಿ ಕ್ಷಣದಲ್ಲೂ ಚಿಂತನೆ ಮಾಡಬೇಕು. ಸೃಷ್ಟಿ ಅಂದರೆ ಬರೀ ಆ ಸೃಷ್ಟಿಯಲ್ಲ, ಪ್ರತಿ ಕ್ಷಣದ ಸೃಷ್ಟಿ ಭಗವಂತನಿಂದ. ಪ್ರತಿಯೊಬ್ಬರಿಂದ ಆಗ್ತಕ್ಕಂಥ ಸೃಷ್ಟಿ ಕಾರ್ಪೆಂಟರ್ ಯಾರು ಟೇಬಲ್ ಮಾಡಿಟ್ರೆ ಅದು ಭಗವಂತನ ಸೃಷ್ಟಿ. ಅದು ಇವತ್ತು ಅಡಿಗೆ ಮಾಡಿಟ್ರೆ ಭಗವಂತನ ಸೃಷ್ಟಿ, ಅಡಿಗೆ ಆಯ್ತು ಅಂದ್ರೆ ಭಗವಂತನ ಸೃಷ್ಟಿ, ಅದು ಜೀರ್ಣ ಆಯ್ತು ಅಂದ್ರೆ ಭಗವಂತನ ಕಾರ್ಯ. ಅದು ಹೀಗೆ ಪ್ರತಿಯೊಂದು ಕೆಲಸಗಳ ಹಿನ್ನೆಲೆಯಲ್ಲಿ ಭಗವಂತನ ಕರ್ತೃತ್ವ ಇದೆ. ಅದನ್ನು ತಿಳಿಸ್ತಕ್ಕಂಥದ್ದು ಭಾಗವತ. ಮತ್ತೆ ಭಗವಂತ ಏನು ಮಾಡಿ ಸ್ವರಾಟ್, ಅವನಿಗೆ ಯಾರು ಏನಾದ್ರು ಮಾಡ್ತಾರೆ ಅಂದ್ರೆ ಏನೂ ಇಲ್ಲ, ಅವನು ಸ್ವರಾಟ್, ಅವನು ಸ್ವತಂತ್ರ, ಅವನು ಸ್ವತಂತ್ರನಾಗಿದ್ದಾನೆ, ಅವನು ಸರ್ವಜ್ಞನಾಗಿದ್ದಾನೆ. ಮತ್ತು ಜಗತ್ತಿಗೆ ಜ್ಞಾನವನ್ನು ಕೊಟ್ಟವನು ಅವನೇ, ಸೃಷ್ಟ್ಯಾದಿಗಳನ್ನು ಮಾಡುವವನೇ, ಜ್ಞಾನವನ್ನು ಕೊಟ್ಟವನು ಅವನೇ. ಮೊದಲ ಜ್ಞಾನಿಗಳಾಗಿ ಜಗತ್ತಿನಲ್ಲಿ ರೂಪುಗೊಂಡವರು ಸಾಕ್ಷಾತ್ ಬ್ರಹ್ಮದೇವರು, ಅವರನ್ನ ಜ್ಞಾನಿಗಳನ್ನ ಮಾಡಿದ್ದು ಪರಮಾತ್ಮನೇ. ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಎಂ ಸೂರಯ. ಅಂತ ಪರಮಾತ್ಮನ ವಿಚಾರ ಸಾಕಲ್ಯನ ತಿಳ್ಕೊಳ್ಳೋದಕ್ಕೆ ಮಾತ್ರ ಬ್ರಹ್ಮರುದ್ರಾದಿ ಸಮಸ್ತ ದೇವತೆಗಳಿಗೂ ಕೂಡ ಸಾಕಲ್ಯರ ಸಾಧ್ಯ ಇಲ್ಲ, ಅಷ್ಟು ದೊಡ್ಡವನು ಪರಮಾತ್ಮ. ಮತ್ತು ಪರಮಾತ್ಮನ ಸೃಷ್ಟಿ ವಿಚಿತ್ರವಾದ ಸೃಷ್ಟಿ ಅಂತ ಹೇಳೋದಕ್ಕೆ ಹೊರಟು ಈ ಒಂದು ಸೃಷ್ಟಿಯ ವೈವಿಧ್ಯವನ್ನು ತಿಳಿಸ್ತಾ, ಪರಮಾತ್ಮ ಇಷ್ಟೆಲ್ಲ ಮಾಡ್ತಾನಲ್ಲ, ಅವರ ಸೃಷ್ಟಿಯಲ್ಲಿ ಮೋಸ ವಂಚನೆಗಳೇನಾದರೂ ಉಂಟು ಅಂತ ಕೇಳಿದರೆ ಅವನಲ್ಲಿ ಯಾವ ಕಾಲಕ್ಕೂ ದೋಷದ ಚಿಂತನೆಯನ್ನೇ ಮಾಡಬೇಡಿ ಅಂತ ಹೇಳಿಬಿಡ್ತಾರೆ. ನಿರಸ್ತ ಕುಹಕ ಪರಮಾತ್ಮ, ಕುಹಕದ ಸಂಪರ್ಕವೇ ಪರಮಾತ್ಮನಿಗಿಲ್ಲ. ಮಾಯಾ ಗ್ರಸ್ತನಾಗ್ತಾನೆ ಅಂತ ಕಲ್ಪನೆ ಇದೆಯಲ್ಲ ಅದ್ವೈತ ಮತದಲ್ಲಿ, ಮಾಯಾವಾದದಲ್ಲಿ, ಅದು ಪುತ್ರ. ನಿರಸ್ತ ಕುಹಕ ಪರಮಾತ್ಮ, ಅವನಲ್ಲಿ ಮಾಯ ಮತಗಳ ಪ್ರಸಕ್ತಿಯೇ ಇಲ್ಲ, ಲಕ್ಷ್ಮೀದೇವಿಯಲ್ಲೂ ಇಲ್ಲ, ಮುಕ್ತರಲ್ಲೂ ಇಲ್ಲ. ಆದರೆ ಪರಮಾತ್ಮನ ಮಹತ್ವ ಎಂಥದ್ದು ಅಂದರೆ, ಈ ದೋಷಗಳನ್ನು ಗೆದ್ದ ನಿಂತ ಮಹತ್ವ ಎಂಥದ್ದು ಅಂದರೆ, ಇನ್ನೊಬ್ಬರ ಅನುಗ್ರಹದಿಂದ ಅಲ್ಲ, ಧಾಮನಾಸ್ವೇನ, ತನ್ನ ಸ್ವಂತ ಪ್ರಕಾಶದಿಂದ ಸ್ವಂತ ಮಹಿಮೆಯಿಂದ ಪರಮಾತ್ಮ ಆಗಿದ್ದಾನೆ. ಸೂರ್ಯಚಂದ್ರಾದಿಗಳ ಮಹತ್ವವೆಲ್ಲ ಭಗವದ್ ಅನುಗ್ರಹದಿಂದ, ರಮಾದೇವಿಯ ಮಹತ್ವವೇ ಭಗವಂತನ ಅನುಗ್ರಹದಿಂದ. ಭಗವಂತನದ ಮಾತ್ರ ಸ್ವತಂತ್ರವಾಗಿರತಕ್ಕಂಥ ಹಿರಿಮೆ. ಅಂಥವನು ಸತ್ಯ, ಅವನು ಪರ, ಅವನನ್ನು ಸದಾ ಧ್ಯಾನ ಮಾಡೋಣ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಬರೀ ಪರಮಾತ್ಮನ ವಿಚಾರ ಅಷ್ಟೇ ಹೇಳಿಲ್ಲ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೈರೀಶ್ವರಃ ಸದ್ಯೋ ಹೃದ್ಯವರ್ಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ಈ ಭಾಗವತ ಪುರಾಣದಲ್ಲಿ ಧರ್ಮ ನಿರೂಪಿತವಾಗಿದೆ. ಯಾವ ಆಚರಣೆಯಿಂದ ಭಗವತ್ ಪ್ರಸಾದವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ, ಆ ಧರ್ಮದ ನಿರೂಪಣೆ ಇದರಲ್ಲಿ ಇದೆ ಅಂತ ಹೇಳಿದ. ಒಂದು ವಸ್ತು ಇದೆ, ದೊಡ್ಡ ಟ್ಯಾಂಕ್ ನೋಡುತ್ತೇವೆ, ನೀರೆಲ್ಲಿ ತಗೋಬೇಕು ಜಾಗ ನೋಡುತ್ತೇವೆ, ಟ್ಯಾಂಕಿಗೆ ಔಟ್ಲೆಟ್ ಇಲ್ಲದೆ ಹೋದರೆ ನಾವು ಅದನ್ನ ನೋಡಿ ಏನು ಮಾಡೋಕ್ಕಾಗೋದಿಲ್ಲ. ಪರಮಾತ್ಮ ಇದ್ದಾನೆ, ಒಲಿಸುವ ದಾರಿ ಗೊತ್ತಿಲ್ಲದೆ ಹೋದರೆ ಪ್ರಯೋಜನ ಇಲ್ಲ. ಅದಿಲ್ಲಿ ಹೇಳಿದೆ ಅಂತ ಹೇಳುತ್ತೆ. ಭಗವಂತನ ವಿಚಾರ, ಅವನ ಒಲವನ್ನ ಸಂಪಾದನೆ ಮಾಡತಕ್ಕಂಥ ವಿಚಾರ ಇದರಲ್ಲಿ ಬಂದಿದೆ. ಧಾಮನ ಶ್ರೇಯರ ಸದಾ ನಿರಸ್ತ ಕುಹಕಂ ಅಂತ ಹೇಳಿ ಇಂಥ ಧರ್ಮವನ್ನು ಹೇಳಿದ್ದೇವೆ. ಈ ಧರ್ಮದ ಶ್ರವಣದಿಂದ, ಭಾಗವತದ ಶ್ರವಣದಿಂದ ತಾಪತ್ರಯ ಉನ್ಮೂಲನವಾಗುತ್ತೆ ಅಂತ ಹೇಳುತ್ತೆ. ತಾಪತ್ರಯ ಉನ್ಮೂಲನವಾಗುತ್ತೆ, ಇದು ನಮಗೆ ಸದ್ಯ ಕಾಡತಕ್ಕಂಥ ಫಲಶ್ರುತಿ. ತುಂಬಾ ಜನ ಹೇಳೋದು ನಮ್ಮದೇ ನಮಗೆ ಭಾರಿ ತಾಪತ್ರಯ, ಭಾಗವತೆಯನ್ನು ಕೇಳೋಣ ನಾವು ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾರೆ, ಭಾಗವತ ಕೇಳಿದ ತಾಪತ್ರಯ ಇದೆ ಅಂತ ಹೇಳ್ತೀರಲ್ಲ, ತಾಪತ್ರಯ ಹೋದ್ಮೇಲೆ ಕೇಳ್ತೀರಿ ಅಂತ ಹೇಳ್ತೀರಾ? ತಪ್ಪದು, ತಾಪತ್ರಯ ಹೋಗ್ಲಿಕ್ಕೇನೆ ಭಾಗವತ ಪುರಾಣ ಬೇಕು ಅಂತ ಹೇಳ್ತಾರೆ. ಭಾಗವತ ಪುರಾಣ ತಾಪತ್ರಯಗಳನ್ನ ತೆಗೆದುಹಾಕುತ್ತೆ. ಇವತ್ತು ತಾಪತ್ರಯಗಳನ್ನು ಸ್ವಲ್ಪ ಸ್ವಲ್ಪ ಯಾರು ಬೇಕಾದ್ರೆ ತೆಗೆದುಹಾಕಬಹುದು, ಉನ್ಮೂಲನ ಮಾಡಬೇಕಲ್ಲ, ರೂಟ್ ಔಟ್ ಮಾಡಬೇಕಾದ್ರೆ ಅದು ಭಾಗವತ ಪುರಾಣಕ್ಕೆ ಸಾಧ್ಯ ಅಂತ ಹೇಳಿ ರೂಟ್ ಔಟ್ ಮಾಡಬೇಕು. ಇನ್ನೊಮ್ಮೆ ನಮಗೆ ದುಃಖದ ಸಂಪರ್ಕ ಬರಬಾರದು, ಅಂತಹ ಶಕ್ತಿ ಭಾಗವತ ಪುರಾಣಕ್ಕೆ. ಇದನ್ನು ಅನುಭವಿಸಿ ನೋಡಬೇಕು. ಭಾಗವತ ಪುರಾಣದಲ್ಲಿ ಅವು ಇನ್ವಾಲ್ವ್ ಆಗ್ತಾ ಹೋಗಿಬಿಟ್ರೆ ಎಷ್ಟು ಮಹತ್ವ ಇರುತ್ತೆ ಅಂದರೆ, ತಾಪತ್ರಯ ಅಂದರೆ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿತಕ್ಕಂತ ಮೂರು ತಾಪಗಳೇನಿದೆ, ಆ ಮೂರು ತಾಪಗಳು ಎಂದೂ ಬರದಂತೆ ನಾಶವಾಗುತ್ತೆ ಅಂತ ಭಾಗವತದ ಸಂದೇಶ. ಇವತ್ತು ನಮಗೆ ತಾಪ ಇದೆ ಭಾಗವತ ಕೇಳೋದಿಲ್ಲ ಅಂತ ಹೇಳಿದರೆ, ನಮಗೆ ರೋಗ ಇದೆ ಔಷಧಿ ತಗೊಳ್ಳೋದಿಲ್ಲ ಅಂತ ಹೇಳೋ ಹಾಗೆ, ಮತ್ತೆ ಔಷಧಿ ರೋಗ ಹೊಂದ ತಗೋತೀರಾ? ಹಾಗಿದ್ರೆ ಸಾಧ್ಯ ಇಲ್ಲ. ಕೆಲವು ರೋಗಗಳು ಔಷಧಿ ಇಲ್ಲದೂ ಹೋಗಬಹುದು, ಭಾಗವತ ಪುರಾಣ ಹಾಗಲ್ಲ. ಇವತ್ತು ಭಾಗವತ ಪುರಾಣವನ್ನು ಕೇಳದೆ ಹೋದರೆ ಈ ಸಂಸಾರದ ರೋಗ ಪರಿಹಾರವಾಗಲಿ ಸಾಧ್ಯವೇ ಇಲ್ಲ ಅನ್ನೋ ಸಂದೇಶವನ್ನ ಶಾಸ್ತ್ರ ಹೇಳುತ್ತಾ ಇದೆ. ನಾಣ್ಯ ಪಂಥ ಅಯನಾಯ ವಿದ್ಯತೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಭಗವತ್ ಪರಿಜ್ಞಾನದ ಹೊರತು, ಬ್ರಹ್ಮಜ್ಞಾನದ ಹೊರತು ಈ ಸಂಸಾರ ಪರಿಹಾರಕ್ಕೆ ಬೇರೆ ದಾರಿ ಇಲ್ಲವೇ ಇಲ್ಲ. ಅಂತ ದಾರಿಯನ್ನು ಸರ್ವರೂ ಸುಗಮವಾಗಿ ಕಾಣಬೇಕು ಅಂದ್ರೆ ಭಾಗವತ ಪುರಾಣದಲ್ಲಿ ಮಾತ್ರ ಸಾಧ್ಯ. ಈ ಭಾಗವತ ಪುರಾಣದ ಹಿರಿಮೆ ಏನು? ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ. ಶ್ರೀಮದ್ ಭಾಗವತ ಬರೆದವರು ಯಾರು ಗೊತ್ತಾ? ಸ್ವತಃ ವೇದವ್ಯಾಸ ದೇವರು ಬರೆದಿದ್ದಾರೆ. ಅವರು ಯಾರು? ಮಹಾಮುನಿಗಳು. ಮಹಾಮುನಿಗಳು ಅಂದರೆ ಏನು? ಮುನೀನಾಮಪ್ಯಹಂ ವ್ಯಾಸ ಅಂತ ಭಗವದ್ಗೀತೆ. ಮುನಿಗಳಲ್ಲಿ ವೇದವ್ಯಾಸರು ನಾನೇ ಆಗಿದ್ದೇನೆ ಅಂತ ಭಗವಂತ ಹೇಳುತ್ತಾರೆ. ಭಾಗವತ ಓದೋರ ದೃಷ್ಟಿಕೋನದಲ್ಲಿ ಅದು ಭಾಗವತ ಲಕ್ಷೋಪಲಕ್ಷರೇ ಕೇಳಬಹುದು. ಭಾಗವತವನ್ನು ಬರೆದವರು ಯಾರೋ ಒಬ್ಬ ಮುನಿ, ವ್ಯಾಸ ಅಂತ ಒಬ್ಬ ಮುನಿ ಅಂತ ಯಾರು ತಿಳ್ಕೊಳ್ತಾರಲ್ಲ, ಅವರು ಭಾಗವತ ತಿಳಿದವರಲ್ಲ, ಅವರಿಗೆ ಯಾವ ಪರಿಜ್ಞಾನವೂ ಇಲ್ಲ ಅಂತ. ಕರ್ತೃಣವಾಗಿ ಗೊತ್ತಿಲ್ಲ ಅವರಿಗೆ. ವೇದವ್ಯಾಸರು ಯಾರು ಗೊತ್ತಾ? ಸಾಕ್ಷಾತ್ ನಾರಾಯಣ ಅವರು. ಮಹಾಮುನಿ ಎನ್ನ ಪದ ಭಗವಂತನಿಗೆ ಮಾತ್ರ ಅನ್ವಯಿಸತಕ್ಕಂಥ ಪದ. ಮುನೀನಾಮಪಿ ಅಹಂ ವ್ಯಾಸ ಭಗವದ್ಗೀತೆಯ ಮಾತದು. ಆದರೆ ಗಮನಿಸಿದ ಜನಗಳೇ ಇಲ್ಲ. ಬಟ್
ಮೊಟ್ಟ ಮೊದಲ ಬಾರಿಗೆ
ತ್ರಿವೇದವ್ಯಾಸ ದೇವರನ್ನ ಸಾಕ್ಷಾತ್ ನಾರಾಯಣ ದೇವರು ಅಂತ ಹೇಳಿದವರು ಶ್ರೀಮನ್ ಮಧ್ವಾಚಾರ್ಯರು ಮಾತ್ರ ಅನ್ನೋದನ್ನ ನಾವು ಅರ್ಥ ಮಾಡ್ತೇವೆ. ಉಳಿದವರು ಗ್ರಂಥದಲ್ಲಿದೆ, ಯಾರು ಗಮನಿಸಿರಲಿಲ್ಲ. ಅವರು ವೇದವ್ಯಾಸದೇವರು ಸಾಕ್ಷಾತ್ ನಾರಾಯಣ. ಸಂಸಾರವೊಂದ ಬಿಡುಗಡೆ ಮಾಡತಕ್ಕಂಥ ಭಗವಂತನೇ ಕೃತಿಯನ್ನು ಬರೆದಾಗ ಇನ್ನು ಹೇಗಿರಬೇಕು ಯೋಚನೆ ಮಾಡಿ. ಶ್ರೀಮದ್ ಭಾಗವತ ಭಗವಂತನೇ ಬರದ ಕೃತಿ, ಮೋಕ್ಷ ಕೊಡೋರು ಬರದ ಕೃತಿ, ಆದ್ದರಿಂದ ಭಾರಿ ಶ್ರೇಷ್ಠ. ಮತ್ತೆ ಇನ್ನೊಂದು ಅರ್ಥ ಅದಕ್ಕೆ, ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ. ವೇದವ್ಯಾಸರು ಯಾತಕ್ಕೆ ಬರೆದ್ರು, ಯಾರಿಗೆ ಬರೆದ್ರು ಭಾಗವತವನ್ನ, ಯಾರಿಗೋಸ್ಕರ ಬರೆದ್ರು ಅಂದ್ರೆ ಮಹಾಮುನಿ ಕೃತೆ. ಇವತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ ಅದು ರೀತಿನೇ ಬೇರೆ. ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ತಕ್ಷಣ ಅದು ಮೇಂಟೈನ್ ಮಾಡ್ತಾರೆ ಕ್ವಾಲಿಟಿನ. ಇವತ್ತು ಯಾರಿಗೋಸ್ಕರ ಬರ್ತಾರೆ ಅಂದ್ರೆ ಸಾಮಾನ್ಯ ಯಾರಿಗೆ ಬೇಕು ಅಂತ ಕೇಳ್ತಾರೆ, ಅವರಿಗೆ ಲೋ ಕ್ವಾಲಿಟಿ, ಇವರಿಗೆ ಹೈ ಕ್ಲಾಸ್ ಕ್ವಾಲಿಟಿ ಕೊಡ್ತಾರೆ. ವೇದವ್ಯಾಸರು ಭಾಗವತ ಯಾರಿಗೆ ಬರೆದ್ರು ಗೊತ್ತಾ? ಮಹಾಮುನಿ ಕೃತೆ, ಮಹಾಮುನಿಗಳಿಗೋಸ್ಕರ ಬರೆದ್ರು ಅಂತ ಹೇಳಿದ್ದ. ಮಹಾಮುನಿಗಳಿಗೆ ಬರೆದ್ರು. ಇನ್ನೊಬ್ಬ ಮಹಾಮುನಿಗಳು ಯಾರು ಅಂದರೆ ಆನಂದ ತೀರ್ಥ ಮಹಾಮುನಿ ರಾಜ ಅಂತ ಆಚಾರ್ಯ ಹೇಳ್ತಾರೆ. ಮಧ್ವಾಚಾರ್ಯ ಆನಂದ ತೀರ್ಥರು ಅವರೇ ಮಹಾಮುನಿಗಳು. ಮಹಾಮುನಿಗಳಾದ ವೇದವ್ಯಾಸರಿಂದ ಮಹಾಮುನಿಗಳಾದ ಆನಂದ ತೀರ್ಥರಿಗೋಸ್ಕರ ಬರೆದ ಕೃತಿ ಅದು. ಆನಂದ ತೀರ್ಥರ ಯಾರು? ಭಗವಂತ ಮೋಕ್ಷ ಕೊಡೋರಾದ್ರೆ ಮಧ್ವಾಚಾರ್ಯ ಮೋಕ್ಷ ಕೊಡಿಸೋರು. ಅದು ಎಂಥ ಗ್ರಂಥ ಲೆಕ್ಕ ಹಾಕಿದ್ರು? ಬರೆದಿದ್ದು ಮೋಕ್ಷ ಕೊಡೋನು. ಯಾರಿಗೋಸ್ಕರ ಅಂತ ಕೇಳಿದ್ರೆ ಮೋಕ್ಷ ಕೊಡಿಸುವವರಿಗೋಸ್ಕರವಾಗಿ. ಉಪಯೋಗ ಯಾರಿಗೆ? ಮೋಕ್ಷ ಇಚ್ಛುಗಳಿಗೆಲ್ಲ ಉಪಯೋಗವಾಗತಕ್ಕಂಥ ಗ್ರಂಥ ಇದು. ಕಂ ವಾ ಪರೈರೀಶ್ವರ ಸದ್ಯೋ ಹೃದ್ಯವರುದ್ಧತೆ ಇತ್ರ ಕೃತಿಭಿ ಶುಶ್ರೂಷುಭಿ ತಕ್ಷಣಾತ್. ಭಾಗವತದ ಫಲ ಎಷ್ಟು ದಿವಸಕ್ಕಾಗುತ್ತೆ ಅವ್ರು ಕೇಳ್ತೇವೆ. ಇದು 6 ತಿಂಗಳು ಓದಿ, ವರ್ಷ ಓದಿ, ಒಂದು ವಾರ ಸೇವೆ ಮಾಡಿ, ಹೀಗೆಲ್ಲ ನಾವು ಹೇಳೋದುಂಟು ಸೇವೆ ಮಾಡಬೇಕಾಗುತ್ತೆ. ಭಾಗವತದ ಬಗ್ಗೆ ಹಾಗಲ್ಲ, ಇದು ಕೇಳಿದ ಮೇಲೆ ಎಷ್ಟು ದಿವಸಕ್ಕೆ ಫಲ ಸಿಗುತ್ತೆ ಸ್ವಾಮಿ ಅಂತ ಕೇಳಿದರೆ ಸದ್ಯೋ ಹೃದ್ಯವರುದ್ಧತೆ, ತಕ್ಷಣನೇ ಇದು ಫಲ ಕೊಡುತ್ತೆ ಅಂತ ಹೇಳಿ. ತಕ್ಷಣನೇ ಫಲ ಕೊಟ್ಟುಬಿಡುತ್ತೆ. ಇನ್ಸ್ಟೆಂಟ್ ಅಂತ ಬಂದಿದ್ದು ನಮ್ಗೆ ಇದರೊಳಗೇನೆ. ಇನ್ಸ್ಟೆಂಟ್ ಕಾಫಿ ಗೊತ್ತು, ಇನ್ಸ್ಟೆಂಟ್ ಭಾಗವತ ನಮಗೆ ಗೊತ್ತಿಲ್ಲ ಅನ್ನೋದು ವಿಶೇಷ. ನೋಡು, ಕೇಳ್ಕೇಳ್ತಿರ್ಲಿಕ್ಕೆ ಭಗವಂತ ಬಂದು ಹೃದಯ ನಿಂತು ಬಿಡ್ತಾನೆ. ಸದ್ಯೋ ಹೃದಯ ಅವರುದ್ಧತೆ, ತಕ್ಷಣವೇ ಭಗವಂತ ಹೃದಯದಲ್ಲಿ ಬಂದು ನಿಲ್ಲಿಸಿಬಿಡ್ತಾನೆ. ಇಷ್ಟು ಶಕ್ತಿ ಭಾಗವತ. ಕೇಳ್ಕೇಳಿದ್ರಿಗೆ ದೇವರು ಬಂದು ಬಿಡ್ತಾನೆ. ಬಾರೋ ಮನೆಗೆ ಗೋವಿಂದ ಅಂತ ಅನ್ನೋರು ಭಾಗವತವನ್ನು ಬಿಟ್ಟು ಏನಂದ್ರೂ ಅಷ್ಟು ದೇವರು ಬರೋದಿಲ್ಲ. ಅಷ್ಟು ಸಿದ್ಧಿ ಅದರೊಳಗೆ. ತಕ್ಷಣ ಇನ್ನು ಅರ್ಹತೆ ಇಲ್ಲದೆ ಇದ್ದರೆ ಸ್ವಲ್ಪ ನಿಧಾನ ಆಗಬಹುದು, ಅಲ್ಲಿ ವ್ಯತ್ಯಾಸ. ಸದ್ಯ ತಕ್ಷಣ ಆಗಲೇ ಸ್ವಲ್ಪ ಬೇಗ, ಎರಡು ಯಾಕೆ ಹೇಳ್ತಾ ಇದ್ದಾರೆ? ಅಧಿಕಾರ ವಿವೇಕ್ಷೆ. ನಿಮ್ಮಲ್ಲಿ ಅರ್ಹತೆ ಜಾಸ್ತಿ ಇತ್ತೋ ಉತ್ತಮವಾಗಿತ್ತೋ ಆ ಕ್ಷಣದಲ್ಲೇನೆ ಬೇಗ ಆಗೋದಂತೂ ನಿಶ್ಚಿತ. ಇದು ಭಾಗವತದ ಫಲವಾದ್ದರಿಂದ ಭಾಗವತವನ್ನ ಕೇಳಿ ನಮ್ಮ ಜೀವನದ ಎಲ್ಲ ವಿಧವಾದಂತಹ ಸುಖ ಸಂತೋಷಗಳನ್ನ ಪೂರ್ಣ ಪ್ರಮಾಣದಲ್ಲಿ ಪಡೆಯಲಿಕ್ಕೆ ಇದು ಒಂದೇ ದಾರಿ ಅಂತ ಅದಕ್ಕೆ ಅರ್ಥ. ಶಿವದಂ ತಾಪತ್ರಯೋನ್ಮೂಲನಂ. ಶಿವದಂ ಅಂದ್ರೆ ಮಂಗಳವನ್ನ ಕೊಡತಕ್ಕಂಥದ್ದು, ತಾಪತ್ರಯ ಉನ್ಮೂಲನಂ ಅಂದ್ರೆ ಅಮಂಗಲವನ್ನು ತೆಗಿತಕ್ಕಂಥದ್ದು. ಅದು ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಯನ್ನ ಏಕಕಾಲಕ್ಕೆ ಮಾಡತಕ್ಕಂಥದ್ದು ಭಾಗವತದ ವೈಶಿಷ್ಟ್ಯ. ಅದು ಮುಂದೆ ಅವರೇ ದೃಷ್ಟಾಂತ ಕೊಡ್ತಾರೆ. ಊಟ ಮಾಡ್ತಿರ್ತಾನೆ, ರುಚಿಯಾಗಿದೆ ತಿಂತಾ ಇರ್ತಾನೆ, ಎಂಜಾಯ್ ಮಾಡ್ತಿರ್ತಾನೆ, ಹಸಿವು ಹೋಗ್ತಾನೆ ಇರುತ್ತೆ ಜೊತೆ. ಅಂದ್ರೆ ಹೊಟ್ಟೆ ತುಂಬೋದು ಹಸಿವು ಹೋಗೋದು ಏಕಕಾಲಕ್ಕೆ ನಡೆಯುತ್ತೆ ಹೊರತು ಅದು ಬೇರೆ ಬೇರೆ ಕಾಲಕ್ಕೆ. ಈ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೇನೆ, ಒಂದು 1/2 ಗಂಟೆ ಬೇಕು ಹೊಟ್ಟೆ ತುಂಬಲಿಕ್ಕಂತಾರೆ ಅಂತಾರ. ತುತ್ತು ತುತ್ತಿಗೆ ಹೊಟ್ಟೆ ತುಂಬತಾನೆ ಇರುತ್ತೆ. ಅಲ್ಲಿ ಹೇಳ್ತಾರೆ ಅನುಘಾಸಂ, ಒಂದು ತುತ್ತು ತುತ್ತಿಗೆ ರುಚಿ ಆಸ್ವಾದನೆ, ಹೊಟ್ಟೆ ತುಂಬ ಕೆಲಸ ಹೇಗೆ ನಡೆಯುತ್ತೋ ಭಾಗವತದಿಂದ ಮಂಗಲ ಪ್ರಾಪ್ತಿ ಅಮಂಗಲ ನಿವೃತ್ತಿ ಒಟ್ಟಾಗಿ ನಡೆಯುತ್ತೆ ಅಂತ ನಿರೂಪಣೆ ಮಾಡುತ್ತಾರೆ. ಇಂತಹ ಭಾಗವತವನ್ನ ಎಷ್ಟು ಅಪೂರ್ವ ಕೃತಿ ಅಂದ್ರೆ ಇದೊಂದು ದಿವ್ಯವಾದ ಹಣ್ಣು. ನಿಗಮ ಕಲ್ಪತರೋರ್ ಗಣಿತಂ ಫಲಂ ಶುಕಮುಖಾದ ಅಮೃತ ದ್ರವ ಸಂಯುತಂ ಪಿಪತ ಭಾಗವತಂ ರಸ ಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ. ಇದು ಒಂದು ಹಣ್ಣು, ಅದನ್ನ ತಿನ್ನಿ ಅಂತ ಹೇಳಿದ್ದಾರೆ. ಎಂತ ಹಣ್ಣು ಬೇಕಾ ಸಿಗುತ್ತೆ ಅಂತ ಕೇಳಿದ್ರೆ ಅಂತ ಹಣ್ಣಲ್ಲ ಇದು, ಕಲ್ಪವೃಕ್ಷದ ಹಣ್ಣು ಅಂತ ಕೇಳಿದ್ದಾರೆ. ಕಲ್ಪತರೋರ್ ಗಲಿತಂ, ಕಲ್ಪವೃಕ್ಷದ ಹಣ್ಣು ಸ್ವರ್ಗದಲ್ಲಿ ಸಿಗುತ್ತೆ ಹಾಗಿದ್ರೆ ಅಂದ್ರೆ ಆ ಕಲ್ಪವೃಕ್ಷ ಅಲ್ಲ. ನಿಗಮ ಕಲ್ಪತರೋರ್ ಗಲಿತಂ, ವೇದಾದಿ ಸತ್ಯಾಸ್ತ್ರಗಳೆಂಬ ಕಲ್ಪವೃಕ್ಷದ ಹಣ್ಣಿದು ಒಂದು. ಇಡೀ ವೃಕ್ಷದ ಸಾರ ಹಣ್ಣಿನಲ್ಲಿರೋ ಹಾಗೆ ವೇದಾದಿ ಸಮಸ್ತ ಶಾಸ್ತ್ರದ ಸಾರ ಭಾಗವತದ ಫಲದಲ್ಲಿ ತುಂಬಿಕೊಂಡಿದೆ ಅಂತ ಹೇಳಿದ್ದಾರೆ. ಅಮೃತ ದ್ರವ ಸಂಯುತಂ, ಇದು ಒಂದು ಅಮೃತ ದ್ರವದಿಂದ ಕೂಡಿರತಕ್ಕಂತಹ ಹಣ್ಣು. ಅಮೃತ ದ್ರವ ಅನ್ನೋದಕ್ಕೆ ಅನೇಕ ಅರ್ಥಗಳುಂಟು, ರುಚಿ ಮೊದಲಾದ ಅರ್ಥಗಳುಂಟು. ಇನ್ನೊಂದು ಅಮೃತ ದ್ರವ ಸಂಯುತಂ ಅಂತ ಹೇಳಿದಾಗ ಮರಣವನ್ನೇ ಪರಿಹಾರ ಮಾಡತಕ್ಕಂತಹ, ಸಂಸಾರ ಬಂಧನವನ್ನೇ ಕಡಿತಕ್ಕಂತಹ ಶಕ್ತಿ ಇದರೊಳಗಿದೆ. ಇನ್ನೂ ಅರ್ಥ, ಅಮೃತ ಅಂದ್ರೆ ವಾಯುದೇವರು ಅಂತ ಅರ್ಥ. ಅಮೃತೋ ವಾಯುರುದ್ದಿಷ್ಟ ಅಂತ ಆಚಾರ್ಯರ ಮಾತು. ವಾಯು ಅನಿಲಂ ಅಮೃತಂ ಅಂತ ಶಾಸ್ತ್ರದಲ್ಲಿ ಬಂದಿರೋ ಉಪನಿಷತ್ತಿನ ಮಾತು ಈಶಾವಾಸ್ಯದೊಳಗೆ. ಅಮೃತ ದ್ರವ ಸಂಯುತಂ ಅಂದ್ರೆ ಏನು? ಹರಿಸರ್ವೋತ್ತಮತ್ವದ ಜೊತೆಗೆ ವಾಯುಜೀವೋತ್ತಮತ್ವವನ್ನು ಜೊತೆ ಜೊತೆಯಾಗಿ ಹೇಳ್ತಕ್ಕಂಥ ಕೃತಿಯಾದ್ದರಿಂದ ಭಾಗವತ ಪುರಾಣ ಅಂದ್ರೆ ಭಗವಂತನ ಚರಿತ್ರೆ ಹೌದು, ಭಗವತ್ಪಾದರ ಮಹಾತ್ಮೆ ಹೌದು. ಇಂಥ ಕೃತಿ ಇದನ್ನ ತಿನ್ನಿ ಅಂತ ಹೇಳೋದಿಲ್ಲ, ಇದನ್ನ ಕುಡಿಯಿರಿ ಅಂತ ಹೇಳುತ್ತಾರೆ. ಫಲಂ ಪಿಬತ, ಪಾನ ಫಲವನ್ನು ತಿನ್ನಿ ಅಂತ ಹೇಳಬಹುದು, ಫಲವನ್ನು ಪಿಬತ ಫಲವನ್ನು ಕುಡೀರಿ ಅಂತ ಹೇಳುತ್ತಾರೆ. ಇದು ಭಾರಿ ಆಶ್ಚರ್ಯ, ಅದು ಆಧಾರಕ್ಕೆ ಭಾರಿ ಚೆನ್ನಾಗಿ ಗೊತ್ತದೆ. ಈಟ್ ದಿ ಸಾಲಿಡ್ಸ್ ಆ ಡ್ರಿಂಕ್ ದಿ ಲಿಕ್ವಿಡ್ಸ್ ಅಂತ ಮಾತು ಕೇಳುತ್ತೇವೆ, ಅಲ್ಲಿ ಹಾಗಲ್ಲ, ಡ್ರಿಂಕ್ ದಿ ಸಾಲಿಡ್ಸ್ ಅಂತ ಹೇಳುತ್ತಾರೆ. ಸಾಲಿಡ್ ಅನ್ನು ಕುಡೀರಿ ಅಂತ ಹೇಳಿ ಅರ್ಥ ಇರೋದಕ್ಕೆ ಚೆನ್ನಾಗಿ ಅಗದು ನುಂಗ್ರಿ ಅಂತ ಅರ್ಥ, ಚೆನ್ನಾಗಿ ಅಗದು ನುಂಗ್ರಿ ಅಂತ ಅರ್ಥ. ಪಿಬತ ಪಿಬತ ಅಂತ ಹೇಳಿದ ಅರ್ಥ ಏನು ಗೊತ್ತೇನೋ, ಚೆನ್ನಾಗಿ ಅದನ್ನು ಮನನ ಮಾಡಿ ವಿಚಾರ ಮಾಡ್ತಾ ಹೋಗಿ, ಕೇಳಿ ಚೆನ್ನಾಗಿ ಮನನ ಮಾಡಿ, ಆಗ ರಸ ಸಿಕ್ಕಿಬಿಡುತ್ತೆ ಅಂತ ಹೇಳುತ್ತಾರೆ. ಆ ರೀತಿ ಯಾರು ಮಾಡ್ತಾರೋ ಅವರಿಗೆ ಮೋಕ್ಷ ಖಚಿತ. ಇಂತ ಆಹ್ವಾನದೊಂದಿಗೆ ಪ್ರಾರಂಭ ಮಾಡ್ತಾ, ನೈಮಿಷೇ ಅನಿಮೇಷ ಕ್ಷೇತ್ರೇ ವಿಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನೈಮಿಷಾರಣ್ಯದೊಳಗೆ ಸಾವಿರಾರು ಋಷಿಗಳು, ಶೌನಕಾರಿಗಳು ಅಂತ ಹೆಸರು, ಅವರು ಜ್ಞಾನಸತ್ರವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಸೂತಪುರಾಣಿಕರ ಮಕ್ಕಳಾದ ಉಗ್ರಶ್ರವರು ಬಂದಿದ್ದಾರೆ.